ದೀಪದಡಿಯ ಕತ್ತಲೆ, ಬಿ ಎಂ ರೋಹಿಣಿಯವರ ಆತ್ಮಕಥಾನಕ ಧಾರಾವಾಹಿಯಲ್ಲಿ ಮೊದಲ ಭಾಗ ಸಂಪಾದಕೀಯ. ನನ್ನ ಅಂಗಡಿಯ ಖಾಯಂ ಗಿರಾಕಿಗಳಲ್ಲಿ ಮುಗ್ಧನಗೆ ಕೊಟ್ಟರೂ ಬಹುತೇಕ ಮೌನವೇ ಮಾತಾಗಿ ಕಾಣುತ್ತಿದ್ದವರು ಬಿ ಎಂ ರೋಹಿಣಿ. ಎಲ್ಲೋ ಟೀಚರ್ರು ಸಾಹಿತ್ಯ ಮಾತ್ರವಲ್ಲದ ನಾಟಕಾದಿ ಲಲಿತ ಕಲೆಗಳಲ್ಲೂ ಅಪರಿಮಿತ ಆಸಕ್ತಿ ಉಳ್ಳವರು ಎಂದಷ್ಟೇ ಮೊತ್ತ ಮೊದಲ ಪರಿಚಯ. ಸಂಶೋಧಕ ಕೆಲಸದ ಅಮಲಿನಲ್ಲಿ ಊರು ಹೆಂಡತಿ ಮಕ್ಕಳನ್ನು ಮರೆತು ದುಡಿಯುತ್ತಿದ್ದ ಕನ್ನಡದ ಕಟ್ಟಾಳು ಶ್ರೀನಿವಾಸ ಹಾವನೂರ ಗರಡಿಯಲ್ಲಿ ಈ ನಿವೃತ್ತ ಬಡಕಲು ಟೀಚರ್ ರೋಹಿಣಿ ಸಾಮು ನಡೆಸಿದಾಗ ಆಶ್ಚರ್ಯಪಟ್ಟಿದ್ದೆ.
ಸುಮಾರು 8 ಗಂಟೆಗೂ ಮೊದಲೇ ನಾಟಕ ಮುಗಿಯದಿದ್ದರೆ ನನಗೆ ಕುಡುಪಿಗೆ ಹೋಗಲು ಬಸ್ಸು ಸಿಗುವುದಿಲ್ಲ ಸರ್
ಎಂದೆಲ್ಲೋ ಇವರು ಒಮ್ಮೆ ಹೇಳಿದ್ದು ಕೇಳಿದ್ದೆ. ಅದಕ್ಕಿಂತ ಹೆಚ್ಚಿಗೆ ವಿಚಾರಿಸಲು ನನ್ನದೇ ಮಿತಿಯಿಂದಾಗಿ ನಾನು ಹೆದರಿದ್ದೆ. ಯಾಕೆಂದರೆ ಅಳಿದೂರಿಗೆ ಉಳಿದವನೇ ಗೌಡ ಎನ್ನುವಂತೆ ಇತ್ತು ನನ್ನ ಅಂಗಡಿ. ಹಾಗಾಗಿ ಅಲ್ಲಿಗೆ ಬರುವ ಹೆಚ್ಚು ಕಮ್ಮಿ ಪ್ರತಿ ಗಿರಾಕಿಯೂ ವಿಶಿಷ್ಟರೇ ಆಗಿರುತ್ತಿದ್ದರು. ನಾನಾದರೂ ಹೆಚ್ಚು ಒಡನಾಟದ ಪರಿಚಯವನ್ನಷ್ಟೇ ನೆನಪಿನಲ್ಲಿ ಉಳಿಸಿಕೊಳ್ಳುವ ತಾಕತ್ತಿನವನು. ವ್ಯಾಪಾರದ ಮಿತಿಯಲ್ಲಿ ವಿಚಾರಿಸಿದ ಹೆಸರು ಪರಿಚಯಗಳೆಲ್ಲ ಹೆಚ್ಚಾಗಿ ನನ್ನ ಮನೋಭಿತ್ತಿಯಲ್ಲಿ ಉಳಿಯುತ್ತಲೇ ಇರಲಿಲ್ಲ. ಆ ಕಾಲದಲ್ಲೇ ಎಲ್ಲೋ ಅಂದರೆ 1-2 ದಶಕಗಳ ಹಿಂದೆ ನನ್ನ ಅತ್ತೆ ಎ ಪಿ ಮಾಲತಿ ಅಂದರೆ ಸೋದರ ಮಾವನ ಹೆಂಡತಿ ಸೇರಿದಂತೆ ದಕ ವಲಯದ ಸಾಹಿತ್ಯಾಸಕ್ತ ಮಹಿಳೆಯರು ಸೇರಿ ಮಂಗಳೂರಿನಲ್ಲಿ ಲೇಖಕಿ ವಾಚಕಿಯರ ಸಂಘ ಕಟ್ಟಿ ನಡೆಸಲು ತೊಡಗಿದ್ದರು. ಅದರಲ್ಲಿ ರೋಹಿಣಿ ಸಹಜವಾಗಿ ಕ್ರಿಯಾಶೀಲ ಸದಸ್ಯೆಯಾಗಿ ಕಾಣಿಸಿಕೊಂಡಿದ್ದರು. ಆ ಮೊದಲ ದಿನಗಳಲ್ಲಿ ಒಮ್ಮೆ ಅತ್ತೆ ಪುತ್ತೂರ ಬಳಿಯ ತಮ್ಮ ಹಳ್ಳಿ ಮನೆಗೆ ಸಂಘದ ಸದಸ್ಯರನ್ನೆಲ್ಲ ಅನೌಪಚಾರಿಕ ಊಟಕೂಟಕ್ಕೆ ಕರೆಸಿಕೊಂಡಿದ್ದಾಗ ನಾನು ಸಾಹಿತ್ಯ ಪೋಷಕನು ಮನೆಯವನು ಎಂಬ ನೆಲೆಯಲ್ಲಿ ಭಾಗವಹಿಸಿದ್ದೆ. ಅಲ್ಲಿ ರೋಹಿಣಿಯವರು ನನ್ನನ್ನು ಪಕ್ಕಕ್ಕೆ ಕರೆದು ಖಾಸಾ ವಿಶ್ವಾಸಕ್ಕೆ ತೆಗೆದುಕೊಂಡು ನನ್ನ ಸಲಹೆ ಕೋರಿದರು. ವಿಷಯ ಅವರು ಆಗತಾನೇ ಒಂದು ಸಣ್ಣ ದೈಹಿಕ ಸಮಸ್ಯೆಯ ಪರಿಹಾರಕ್ಕೆ ಹೊರಟು ವೈದ್ಯಕೀಯ ಜಾಲವೊಂದರಲ್ಲಿ ಸಿಕ್ಕಿ ಅನುಭವಿಸಿದ ಅಪಾರ ನೋವು ಮತ್ತು ಅವಮಾನಕರ ಕಹಿ ಘಟನೆ. ಬಳಕೆದಾರರ ಸಂಘಟನೆಗಳಲ್ಲಿ ವೈಜ್ಞಾನಿಕ ಮನೋಧರ್ಮದ ಪ್ರಸಾರದಲ್ಲಿ ಅಂದರೆ ಇನ್ಯಾವ ಧರ್ಮದಲ್ಲೂ ಅಲ್ಲ ಸಾರ್ವಜನಿಕವಾಗಿಯೇ ತೊಡಗಿಕೊಳ್ಳುತ್ತಿದ್ದ ನನ್ನ ನಿಲುವು ಮತ್ತು ಅತ್ತೆ ಮಾಲತಿಯವರ ಮೂಲಕ ನನ್ನ ಕುರಿತು ಕಂಡುಕೊಂಡ ಹೆಚ್ಚಿನ ವಿಶ್ವಾಸಾರ್ಹತೆ ಅವರನ್ನು ಇದಕ್ಕೆ ಪ್ರೇರಿಸಿದ್ದಿರಬಹುದು. ಅಂದು ನಾನು ಅವರಿಗೆ ಏನು ಸಲಹೆ ಕೊಟ್ಟೆನೋ ಬಿಟ್ಟೆನೋ ನೆನಪಿಲ್ಲ. ಆದರೆ ಅವರು ಆ ಸಮಸ್ಯೆಯಿಂದ ಗೌರವಾನ್ವಿತವಾಗಿಯೇ ಪಾರಾದದ್ದಂತೂ ತಿಳಿದಿದೆ. ಅದಕ್ಕೂ ಮಿಗಿಲಾಗಿ ಅಂದು ನನಗೆ ರೋಹಿಣಿಯವರು ಅನುಸರಿಸುವ ಜೀವನ ಮೌಲ್ಯಗಳ ಕುರಿತು ಅಪಾರ ಕುತೂಹಲ ಬೆಳೆಯಿತು. ಧಾರವಾಡದಿಂದ ಸಿದ್ದಲಿಂಗಪಟ್ಟಣ ಶೆಟ್ಟರು ತರುತ್ತಿದ್ದ ಸಾಹಿತ್ಯ ನಿಯತಕಾಲಿಕವೊಂದರಲ್ಲಿ ಇವರು ತಮ್ಮ ತಂದೆ ತಾಯಿ ಮತ್ತು ವಿದ್ಯಾಗುರುಗಳ ಬಗ್ಗೆ ಬರೆದ ಲೇಖನ ಶಶಿರೇಖಾ ಬಿ ಇವರೊಡಗೂಡಿ ಈ ವಲಯದ ಮಾಸ್ತಿ ಕಲ್ಲು ಮತ್ತು ವೀರಗಲ್ಲುಗಳ ಬಗ್ಗೆ ಅಪಾರ ಕ್ಷೇತ್ರ ಕಾರ್ಯ ನಡೆಸಿ ಪುಸ್ತಕ ತಂದಾಗಂತೂ ಇವರ ಸಾಹಸಿ ಪ್ರವೃತ್ತಿಯ ಬಗ್ಗೆ ವಿಶೇಷ ಗೌರವವೂ ಬೆಳೆಯಿತು. ಅದರ ಫಲವಾಗಿ ರೋಹಿಣಿ ವ್ಯಕ್ತಿಯಾಗಿ ರೂಪುಗೊಂಡ ಬಗೆ ಅಂದರೆ ಅವರೆಲ್ಲ ಆಸಕ್ತಿ ಕ್ರಿಯಾಶೀಲತೆಯ ಹಿನ್ನೆಲೆಯಲ್ಲಿರುವ ಆತ್ಮವೃತ್ತಾಂತ ಲೋಕಾಂತರವಾಗುವುದು ಅವಶ್ಯ ಎಂದು ನನಗೆ ಅನ್ನಿಸಿತು. ನನ್ನ ಸೈಕಲ್ ಸರ್ಕ್ಯೂಟಿನಲ್ಲಿ ಈಚೆಗೆ ಅವರ ಮನೆಗೆ ಭೇಟಿ ಕೊಟ್ಟಾಗ ಇದನ್ನು ಸೂಚಿಸಿದೆ. ಅವರಾದರೂ
ನನಗೂ ಇವನ್ನೆಲ್ಲ ಸಾರ್ವಜನಿಕದಲ್ಲಿ ತೋಡಿಕೊಳ್ಳಬೇಕು ಎಂದು ಅನ್ನಿಸುತ್ತಲೇ ಇತ್ತು
ಎಂದ ಮೇಲೆ ಕೇಳಬೇಕೆ, ಮುದ್ರಕ, ಪ್ರಕಾಶಕ, ವಿತರಕ ಮತ್ತು ಅಂತಿಮವಾಗಿ ಕೊಳ್ಳುಗ ಎಂಬ ಯಾವ ಖರ್ಚು ಹಂಗೂ ಇಲ್ಲದ ಅಂದರೆ ನನಗೂ ಅವರಿಗೂ ಆರ್ಥಿಕ ಆದಾಯ ಏನೂ ತರದ ನನ್ನ ಜಾಲತಾಣಕ್ಕೆ ಆಹ್ವಾನಿಸಿದೆ. ಬಹಳ ಖುಷಿಯಿಂದ ಮತ್ತು ಚುರುಕಾಗಿ ಕೂಡಲೇ ಮೊದಲ ಕಂತನ್ನು ಬರೆದು ಕಳುಹಿಸಿಯೂ ಕೊಟ್ಟಿದ್ದಾರೆ. ಅದನ್ನು ಅನಿಯತ ಧಾರಾವಾಹಿಯನ್ನಾಗಿ ಪ್ರಕಟಿಸಲು ನಾನು ಹೆಮ್ಮೆ ಪಡುತ್ತೇನೆ. ಇನ್ನು ನೀವಿದ್ದೀರಿ, ಬಿ ಎಂ ರೋಹಿಣಿಯವರಿದ್ದಾರೆ.
ಜೀವನವು ಪೂರ್ಣ ಸಿಹಿಯೂ ಅಲ್ಲ, ಪೂರ್ಣ ಕಹಿಯೂ ಅಲ್ಲ. ಅವುಗಳ ವಿವಿಧ ಪ್ರಮಾಣಗಳ ಪಾಕ ಕಹಿಯನ್ನು ಸಹಿಸುವ ಶಕ್ತಿ ಗಳಿಸಿದಂತೆ ಜೀವ ಮತ್ತಷ್ಟು ಬಲಗೊಳ್ಳುತ್ತದೆ. ಕಹಿಯ ಅನುಭವದಿಂದ ಸಿಹಿಗೆ ಮತ್ತಷ್ಟು ಕಳೆಯಿದೆ. ಡಾಕ್ಟರ್ ಶಿವರಾಮ ಕಾರಂತರು ಬಾಳುವೆ ಬೆಳಕು ಕೃತಿಯಲ್ಲಿ ಹೇಳಿದ ಮಾತಿದು, ಕಪ್ಪು ಇದ್ದರೇನೆ ಬಿಳಿಗೆ ಅಸ್ತಿತ್ವ ಮತ್ತು ಲಭ್ಯವಲ್ಲವೇ. ಕಹಿಯನ್ನು ದೂಷಿಸಿದವರಿಗೆ ಸಿಹಿಯ ಮಹತ್ವವು ತಿಳಿದಿರಲೇಬೇಕಲ್ವಾ? ಒಮ್ಮೊಮ್ಮೆ ನಮ್ಮ ಜೀವನದ ಬೊಗಸೆ ತುಂಬಿ ಚೆಲ್ಲುವಷ್ಟು ಸಿಹಿಯೂ ಮತ್ತೊಮ್ಮೆ ಬೊಗಸೆಗೆ ಬಡಿದು ಸಿಹಿಯನ್ನು ಚೆಲ್ಲಿ ಬೊಗಸೆ ತುಂಬ ಕಹಿಯನ್ನೇ ಉಳಿಸಿಕೊಂಡದ್ದು ಇದೆಯಲ್ಲವೇ? ಏನಿದ್ದರೂ ಸಿಹಿ ಬೊಗಸೆಯಿಂದ ಸೋರಿ ಹೋಗುತ್ತದೆ, ಕಹಿಯೂ ಸೋರಿ ಹೋಗುತ್ತದೆ. ಅದರ ಪಸೆಯ ತಣ್ಣನೆಯ ನೆನಪುಗಳು ಮಾತ್ರ ಉಳಿಯುತ್ತವೆ. ಆ ನೆನಪುಗಳ ಚತುರದೋಣಿಯ ಪಯಣವಿದೆಯಲ್ಲ, ಅದಕ್ಕೆ ಸಮನಾದ ಆನಂದ ಬೇರೊಂದು ಇರಲಾರದು. ಶಿಶಿರದಲ್ಲಿ ಚೈತ್ರದ ತಂಗಾಳಿ ಬೀಸಿದಂತೆ ಮನಸ್ಸು ಪುಳಕಗೊಳ್ಳುತ್ತದೆ. ಬಂಟ್ವಾಳದ ತುಂಬೆಯ ಕಾಣೆಮಾರಿನಲ್ಲಿ ಬೇಸಾಯದಲ್ಲಿ ನಿರತರಾಗಿದ್ದ ಕುಟುಂಬ ನನ್ನ ಅಪ್ಪನದು. ನಯಂಪಳ್ಳಿ ಸುಂದರರಾಯರ ಗೇಣಿ ಒಕ್ಕಲುಗಳಾಗಿದ್ದ ಈ ಕುಟುಂಬಕ್ಕೆ ಸುಮಾರು 60-70 ಎಕರೆಗಿಂತಲೂ ವಿಸ್ತಾರವಾಗಿ ಕೃಷಿ ಭೂಮಿ ಗುಡ್ಡೆಗಳು ಇದ್ದವು. ಗುಡ್ಡೆಯಲ್ಲಿ ಸಾಕಷ್ಟು ತಾಳೆ ಮರಗಳಿದ್ದವು. ಹಾಗಾಗಿ ಕಳ್ಳು ತೆಗೆದು ಬೆಲ್ಲ ತಯಾರಿಸುವ ಕಸುಬು ಇತ್ತು. ನನ್ನಜ್ಜ ಕಂಡಪ್ಪ, ಅಜ್ಜಿ ಪೂವಮ್ಮ ದಂಪತಿಗಳಿಗೆ ಒಂದು ಹೆಣ್ಣು, ನಾಲ್ಕು ಗಂಡು ಮಕ್ಕಳು, ಉಮ್ಮರೆ, ಧೂಮ, ಜಾಹೀರ, ಕೊಗ್ಗಪ್ಪ ಮತ್ತು ಕಣ್ಣ. ಅಲ್ಲದೆ ಕೂಡು ಕುಟುಂಬದ ಸೋದರ ಸೋದರಿಯರ ಸಂಸಾರವೂ ಆ ಮನೆಯಲ್ಲಿತ್ತು. 150 ವರ್ಷಗಳ ಹಿಂದೆ ಆ ಮನೆಯ ಮಕ್ಕಳಿಗೆ ಅಕ್ಷರ ಕಲಿಸಲು ಕೇರಳದ ಪಂಡಿತರೊಬ್ಬರನ್ನು ಕರೆಸಿ ಮನೆಯಲ್ಲೇ ಇರಿಸಿಕೊಂಡಿದ್ದರಂತೆ. ಮಕ್ಕಳ ದೌರ್ಭಾಗ್ಯವೋ ಪಕ್ಕದ ಮನೆಯ ಹುಡುಗಿಯ ಸೌಭಾಗ್ಯವೋ ತಿಳಿಯದು. ಆ ಹುಡುಗಿಯನ್ನು ಅಪಹರಿಸಿ ಓಡಿ ಹೋದ ಪಂಡಿತನ ಪತ್ತೆ ಇಲ್ಲ. ಕಂಡಜ್ಜನ ಕೂಡು ಕುಟುಂಬದ ಮಕ್ಕಳಲ್ಲಿ 5 ಮಂದಿಯನ್ನು ಬಂಟ್ವಾಳದ ಶಾಲೆಗೆ ಕಳಿಸಿದವರಲ್ಲಿ ಧೂಮ ಮತ್ತು ಕೊಗ್ಗಪ್ಪ ಮಾತ್ರ 4ನೇ ತರಗತಿಯವರೆಗೆ ಓದಿದರು. ಉಳಿದವರು ಶಾಲೆಗೆ ನಮಸ್ಕಾರ ಹಾಕಿ ಬೇಸಾಯದಲ್ಲಿ ನಿರತರಾದರು. 4ನೆಯವರೆಗೆ ವಿದ್ಯೆ ದಕ್ಕಿಸಿಕೊಂಡ ಧೂಮ ನನ್ನ ದೊಡ್ಡಪ್ಪ. ಕಾಣೆಮಾರನ್ನು ಬಿಟ್ಟು ಮಂಗಳೂರಿನಲ್ಲಿ ವೈದ್ಯ ವೃತ್ತಿ ಕಲಿತು ಪಂಡಿತರೆನಿಸಿಕೊಂಡರು. ಕೊಗ್ಗಪ್ಪ ನನ್ನ ಅಪ್ಪ. ಏನೇನೋ ಹವ್ಯಾಸಗಳನ್ನು ರೂಢಿಸಿಕೊಂಡು ಉಂಡಾಡಿಗುಂಡನಂತೆ ಮೆರೆದರು. ಆ ಹಳ್ಳಿಯಲ್ಲಿ 4 ಅಕ್ಷರ ಕಲಿತವನೆಂಬ ಗೌರವ, ಉಂಡುಟ್ಟು ಖರ್ಚು ಮಾಡಲು ಬೇಕಾದಷ್ಟು ಹಣ, ಬುದ್ಧಿವಂತನೆಂಬ ಹೆಗ್ಗಳಿಕೆಯೂ ಸೇರಿ ಯುವಕನಾದ ನನ್ನಪ್ಪ ಊರಿನ ಸಣ್ಣ ಪಾಳೆಯಗಾರನಂತೆ ವರ್ತಿಸಲು ಆ ಕಾಲದ ಹಳ್ಳಿ ಪರಿಸರದಲ್ಲಿ ಅವಕಾಶವಿತ್ತು. 19ನೆಯ ಶತಮಾನದ ಉತ್ತರಾರ್ಧದಲ್ಲಿ ನಮ್ಮ ಸಮುದಾಯದ ಹೆಣ್ಣು ಮಕ್ಕಳು ರವಿಕೆ ತೊಟ್ಟರೆ ಅದನ್ನು ಹರಿಯಬೇಕೆಂದು ಪ್ರಯತ್ನಿಸುತ್ತಿದ್ದ ಜಮೀನ್ದಾರರಿದ್ದರಂತೆ. ಕಾಣೆಮಾರಿನ ಈ ಬಿಸಿ ರಕ್ತದ ತರುಣರು ಒಟ್ಟಾಗಿ ಅವರ ಸೊಕ್ಕನ್ನು ಮುರಿದ ಕಥೆಗಳನ್ನು ಅಪ್ಪನ ಮಿತ್ರ ಬಳಗ ಬಹಳ ಸ್ವಾರಸ್ಯವಾಗಿ ಹೇಳಿದ್ದನ್ನು ಕೇಳಿದ್ದೇನೆ. ಜಾತಿ ಕಲಹ, ಕುಟುಂಬ ಕಲಹ, ಊರಿನ ವ್ಯಾಜ್ಯಗಳಲ್ಲೆಲ್ಲ ಈ ಯುವಸೇನೆ ಹಾಜರಿದ್ದು ಶೋಷಿತರಿಗೆ ನ್ಯಾಯ ಒದಗಿಸಿಕೊಡುತ್ತಿದ್ದರಂತೆ. ಹಳ್ಳಿಯ ರಾಜಕೀಯದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡ ನನ್ನ ಅಪ್ಪನ ಅಥರ್ವಣಗಳ ಒಂದೊಂದು ಕಥೆಯೂ ರೋಮಾಂಚಕ. ಹುರಿಗಟ್ಟಿದ ಮಾಂಸಖಂಡ, ಸುಂದರ ಗೌರವರ್ಣ, ನಾಯಕನೆಂಬ ತಲೆಭಾರದ ಕಿರೀಟ, ಇಷ್ಟಿದ್ದರೆ ಈ ಜಗದಲ್ಲಿ ನನಗೆ ಸರಿಸಮ ಯಾರಿಲ್ಲ ಎಂಬ ಅಹಂಕಾರ ಹುಟ್ಟದಿರುತ್ತದೆಯೇ? ಹಲವು ಒಳ್ಳೆಯ ಹವ್ಯಾಸಗಳ ಜೊತೆಗೆ ಕೆಲವು ಕೆಟ್ಟ ಹವ್ಯಾಸಗಳು ಇದ್ದವು. ಶುಭ್ರವಾದ ಬಟ್ಟೆಯಲ್ಲಿ ಎದ್ದು ಕಾಣುವ ಕಪ್ಪು ಕಲೆಯಂತೆ ಆ ಕೆಟ್ಟ ಹವ್ಯಾಸಗಳು ಅವರನ್ನು ದುರ್ಬಲಗೊಳಿಸಿತು. ಯಕ್ಷಗಾನ ತಾಳಮದ್ದಲೇ ಬಯಲಾಟಗಳ ಹುಚ್ಚಿಗಾಗಿ ವಾರಗಟ್ಟಲೆ ಮನೆಗೆ ಬಾರದೇ ಸುತ್ತುತ್ತಿದ್ದರು. ಶಾಸ್ತ್ರೀಯ ಸಂಗೀತವನ್ನು ಪ್ರಾಥಮಿಕ ಹಂತದಲ್ಲಿ ಕಲಿಯುತ್ತಿರುವಾಗಲೇ ಆಲಾಪನೆ ಮಾಡಲು ನದಿ ನೀರಲ್ಲಿ ಕುಳಿತು ಗಂಟೆಗಟ್ಟಲೆ ಅಭ್ಯಾಸ ಮಾಡುತ್ತಿದ್ದರಂತೆ. ಇನ್ನು ಕಂಪನಿ ನಾಟಕಗಳು ಮಂಗಳೂರಿಗೆ ಬಂದರೆ ತಪ್ಪಿಸಿಕೊಳ್ಳುತ್ತಲೇ ಇರಲಿಲ್ಲ. ನನ್ನನ್ನು ಬಾಲ್ಯದಲ್ಲಿ ಕರೆದುಕೊಂಡು ಹೋದ ನೆನಪಿದೆ. ಎಲ್ಲಕ್ಕಿಂತ ವಿಶೇಷವಾಗಿ ಸ್ವಾತಂತ್ರ್ಯ ಚಳವಳಿಯಲ್ಲಿ ಸೇರಿಕೊಂಡು ಚರಕಾದಿಂದ ನೂಲುವುದು, ಖಾದಿ ಬಟ್ಟೆಯನ್ನು ಹೊತ್ತು ಹಳ್ಳಿ ಹಳ್ಳಿಯಲ್ಲಿ ಮಾರಾಟ ಮಾಡುವುದು ಮುಂತಾದ ಕೆಲಸಗಳಲ್ಲಿ ತೊಡಗಿಸಿಕೊಂಡಿದ್ದರು. ಉತ್ತಮ ಸಾಹಿತ್ಯ ಕೃತಿಗಳ ಸಂಗ್ರಹ ಅವರ ಬಳಿ ಇತ್ತು. ಕುಮಾರವ್ಯಾಸನೆಂದರೆ ಪರಮ ಪ್ರೀತಿ. ಪೊಳಲಿ ಶಂಕರನಾರಾಯಣ ಶಾಸ್ತ್ರಿಗಳು ಮತ್ತು ಬಡಕಬೈಲು ಪರಮೇಶ್ವರರಾಯರೆಂದರೆ ಬಹಳ ಗೌರವವಿತ್ತು. ಸಾಹಿತಿಗಳ, ಕಲಾವಿದರ, ಸ್ವಾತಂತ್ರ್ಯ ಹೋರಾಟಗಾರರ ಸಹವಾಸವಿದ್ದು ಕೂಡ ನನ್ನಪ್ಪ ಯಾವುದೇ ಒಂದು ಕ್ಷೇತ್ರದಲ್ಲಿ ಗಟ್ಟಿಯಾಗಿ ನಿಲ್ಲದೆ ಜಂಗಮನಂತೆ ಸುತ್ತಾಡಿದರು. ಜೀವನವನ್ನು ಪ್ರವಾಹವೆನ್ನುತ್ತಾರೆ. ಈ ಪ್ರವಾಹ ದಂಡೆ ಬೀರಿ ದಿಕ್ಕು ತಪ್ಪಿ ಎಲ್ಲೆಲ್ಲೋ ಹರಿಯುವಂತಾದುದು ಹೇಗೆ ಎಂಬುದೇ ನನಗೆ ಅನೂಹ್ಯ. ಮಾತಿನಲ್ಲೇ ಅರಮನೆ ಕಟ್ಟಬಲ್ಲ ನನ್ನ ಅಪ್ಪ ಕ್ರಿಯಾತ್ಮಕವಾಗಿ ಸೋತದ್ದೆಲ್ಲಿ ಎಂದು ಪರಿಶೀಲಿಸಿದಾಗ ಅವರ ಇಚ್ಛಾಶಕ್ತಿಯ ಕೊರತೆ ಮತ್ತು ಚಂಚಲ ಪ್ರವೃತ್ತಿಯೇ ಕಾರಣ ಎಂದು ತಿಳಿಯಿತು. ಅವರ ಆಪ್ತವಲಯದ ಸ್ವಾತಂತ್ರ್ಯ ಹೋರಾಟಗಾರರ ತತ್ವನಿಷ್ಠೆ ಮತ್ತು ಶುದ್ಧ ಚಾರಿತ್ರ್ಯಗಳನ್ನು ಕಂಡು ಅಪ್ಪ ಹಿಂಜರಿದರೆ, ಅಥವಾ ಅಪ್ಪನ ಕೆಲವು ದೌರ್ಬಲ್ಯಗಳು ಅವರನ್ನು ಎತ್ತರಕ್ಕೇರಲು ಬಿಡಲಿಲ್ಲವೇ? ಕಳ್ಳಿನಿಂದ ಬೆಲ್ಲ ಮಾಡುತ್ತಿದ್ದುದಲ್ಲದೆ ಶರಾಬು ಮಾಡುವ ದಂಧೆಯೂ ಇತ್ತು. ಬ್ರಿಟಿಷರ ಕಾಲದಲ್ಲಿ ಗಡಂಗುಗಳನ್ನು ವಹಿಸಿಕೊಂಡದ್ದೂ ಉಂಟು. ಗಡಂಗು ವಹಿಸಿದ್ದರಿಂದ ನಮ್ಮ ಬಂಧುಗಳಲ್ಲಿ ಗಡಂಗ್ ಮಾಮನೆಂಬ ಹೆಸರಿನಿಂದಲೇ ಗುರುತಿಸಿಕೊಂಡಿದ್ದರು ನನ್ನ ಅಪ್ಪ. ಅಪ್ಪ ಮಾಡದ ಉದ್ಯೋಗವಿಲ್ಲ. ಬೇಸಾಯವನ್ನೇ ನೆಚ್ಚಿಕೂತರೂ ನೆಮ್ಮದಿಯ ಬದುಕು ಸಾಗಿಸಬಹುದಿತ್ತು. ಮನೆಯಲ್ಲಿದ್ದ ಗೋಪಾಲಣ್ಣ, ಅಂದರೆ ದೂರದ ಸಂಬಂಧಿ, ಮತ್ತು ಕೆಲಸದಾಳುಗಳಿಗೆ ನಿರ್ದೇಶನ ನೀಡಿ ಸುತ್ತಾಟಕ್ಕೆ ಹೊರಟರೆಂದರೆ ಮನೆಯನ್ನೇ ಮರೆಯುತ್ತಿದ್ದರು. ಜೀನಸಿ ಅಂಗಡಿ ಇಟ್ಟರು, ಮರದ ವ್ಯಾಪಾರ ಮಾಡಿದರು, ಮನೆಯ ಪಕ್ಕದ ಗುಡ್ಡೆಯನ್ನು ಸಮತಟ್ಟುಗೊಳಿಸಿ ನೆಲಗಡಲೆ, ಗೆಣಸು ಹೀಗೆ ಹಲವು ಪ್ರಯೋಗ ಮಾಡಿ ಕೈ ಸುಟ್ಟುಕೊಂಡರು. ಹಣ ಕೈಗೆ ಬಂದಷ್ಟೇ ವೇಗದಲ್ಲಿ ಕರಗಲು ಅವರು ಶೋಕಿಲಾಲನಾದದ್ದು ಕಾರಣವಾಗಿತ್ತು. ನನಗೆ ಬುದ್ಧಿ ತಿಳಿಯುವಷ್ಟು ಹೊತ್ತಿಗೆ ನನ್ನ ಅಪ್ಪ ರಸ ಹಿಂಡಿದ ಕಬ್ಬಿನ ಜಲ್ಲೆ ಅಂತಿದ್ದರು. ಅವರ ಓರಗೆಯ ಹಿರಿಯರು ಮತ್ತು ಬಂಧುಗಳು ಹೇಳಿದ ಯೌವನದ ಗತ ವೈಭವವನ್ನು ನಂಬುವಂತಹ ಯಾವ ಪಳೆಯುಳಿಕೆಯೂ ಅವರಲ್ಲಿರಲಿಲ್ಲ. 34ನೇ ವಯಸ್ಸಿನಲ್ಲಿ ಅವರನ್ನು ಅಪ್ಪಿಕೊಂಡ ಅಸ್ತಮಾ ಕಾಯಿಲೆ ಜೀವನ ಪರ್ಯಂತ ಆಗಲಿರಲಿಲ್ಲ. ಮನುಷ್ಯ ಜೀವನವು ದುರಂತಗಳ ಸಂಗಮವೆನ್ನುತ್ತಾರೆ. ನನ್ನ ಅಪ್ಪ ತನ್ನ ಮನಸ್ಸಿನ ಆಸೆಗಳನ್ನು ಕಳಕೊಂಡದ್ದು ಒಂದಾದರೆ ಕಳಕೊಂಡದ್ದನ್ನು ಮತ್ತೆ ಹುಡುಕುವುದು ಎರಡನೆಯ ದುರಂತವಾಯಿತು. ಜೀವನವೆಂಬ ದೊಡ್ಡ ಸೌಧವನ್ನು ಕಟ್ಟಲು ಹೊರಟ ನನ್ನಪ್ಪ ಅದಕ್ಕೆ ಸರಿಯಾದ ಗಟ್ಟಿಯಾದ ಪಂಚಾಂಗವನ್ನೇ ಹಾಕಿರಲಿಲ್ಲವೆನ್ನುವುದು ಖೇದದ ಸಂಗತಿಯಾಗಿತ್ತು. ಕೃಷಿ ವ್ಯವಹಾರ ಎಲ್ಲವನ್ನೂ ಕಡೆಗಣಿಸಿ ಊರ ಉಸಾಬರಿಗೆ ಹೊರಟ ಮಗನನ್ನು ಕಂಡು ಕಂಡಜ್ಜ ಇವನಿಗೆ ವಿದ್ಯೆ ಕಲಿಸಿದ್ದೇ ತಪ್ಪಾಯಿತು ಎಂದು ಪಶ್ಚಾತ್ತಾಪ ಪಡುತ್ತಿದ್ದರಂತೆ. ಖಾದಿ ಬಟ್ಟೆ ಹೊತ್ತುಕೊಂಡು ಮಾರಾಟ ಮಾಡುತ್ತಿದ್ದಾಗ ಕಂಡಜ್ಜ ನಿಧನರಾದರು. ಕೊನೆಗಾಲದಲ್ಲಿ ಮಗನನ್ನು ತುಂಬಾ ಸಲ ನೆನಪಿಸಿಕೊಂಡು ಬಂದನೇ ಬಂದನೇ ಎಂದು ಕೇಳುತ್ತಿದ್ದರಂತೆ. ಕಂಡಜ್ಜ ತೀರಿ ವಾರದ ಬಳಿಕ ಮನೆಗೆ ಬಂದಾಗ ನನ್ನಪ್ಪ ಮೊದಲ ಬಾರಿಗೆ ಗುಳೋ ಎಂದು ಕಣ್ಣೀರಿಟ್ಟರಂತೆ. ಅಲ್ಲಿಗೆ ಖಾದಿ ಬಟ್ಟೆ ವ್ಯಾಪಾರ ಮತ್ತು ಸ್ವಾತಂತ್ರ್ಯ ಚಳವಳಿಯ ಒಡನಾಟ ಬಂದಾಯಿತು. ಯಥಾರ್ಥವಾಗಿ ಏನಾದರೂ ಸಾಧನೆ ಮಾಡಬೇಕೆಂಬ ಹಂಬಲವಾಗಲಿ, ಅದಕ್ಕಾಗಿ ಕಷ್ಟಪಟ್ಟು ಪರಿಶ್ರಮ ಪಡಬೇಕೆಂಬ ಇಚ್ಛೆಯಾಗಲಿ ಅವರಲ್ಲಿ ಇರಲೇ ಇಲ್ಲ. ಕೃಷಿಕ ಮನೆತನದಲ್ಲಿ ಹುಟ್ಟಿದರೂ ಬೆವರಿಳಿಸಿ ದುಡಿದವರಲ್ಲ. ಕೆಲಸ ಮಾಡಿಸಿ ಗೊತ್ತು, ಮಾಡಿ ಗೊತ್ತಿಲ್ಲ. ಇಂತಹ ಸುಖಪುರುಷನಾದ ನನ್ನ ಅಪ್ಪನ ಕಲ್ಯಾಣ ಗುಣಗಳ ಕಥೆಗಳು ರಂಜನೀಯವಾಗಿವೆ. ಬದುಕಿನಲ್ಲಿ ಸುಖ ಆನಂದ ನೀಡುವ ಏನೇನು ಪರಿಕರಗಳಿವೆಯೋ ಅವೆಲ್ಲವನ್ನು ಆತುರಾತುರವಾಗಿ ಬಕಬಕನೆ ತಿಂದು ತೇಗಿದ ನನ್ನ ಅಪ್ಪನ ಬದುಕಿನ ಉತ್ತರಾರ್ಧ ಮಾತ್ರ ಯಾತನಾಮಯವಾದದ್ದು, ದುಃಖದ ಸಂಗತಿ. ಇಂಥ ನನ್ನ ಅಪ್ಪನಿಗೆ ಬಾಳ ಸಂಗಾತಿಯಾಗಿ ಲಭಿಸಿದ ನನ್ನ ಅಮ್ಮ ತನ್ನ ಕಾಲ ಕೆಳಗೆ ಹರಿಯುವ ಕೆಸರು ನೀರನ್ನು ಕಳೆದು ಶುಭ್ರವಾದ ತಿಳಿನೀರನ್ನು ಹರಿಯುವಂತೆ ಮಾಡಿದರು. ಅಪ್ಪನ ಒಳ್ಳೆತನ ಬೆಟ್ಟಕ್ಕಿಂತ ದೊಡ್ಡದು, ಅಮ್ಮನ ಒಳ್ಳೆತನ ಸಮುದ್ರಕ್ಕಿಂತಲೂ ಆಳವಾದದ್ದು ಎನ್ನುತ್ತಾರೆ. ಬೆಟ್ಟದ ಸ್ಥಿರತೆ ಮತ್ತು ಸಮುದ್ರದ ಗಾಂಭೀರ್ಯ ಇವೆರಡನ್ನು ಮಕ್ಕಳಿಗೆ ಕಲಿಸಿದರವರು. ಸೋಲಿನ ಸರದಾರನಾದ ನನ್ನಪ್ಪ ಕುಸಿದು ಕೂತಾಗ ಅಪ್ಪನಲ್ಲಿ ಜೀವನ ಪ್ರೀತಿಯನ್ನು ತುಂಬಿದವಳು ಅಮ್ಮ. ಅವಮಾನ, ಸೋಲು, ಹಿಂಸೆ, ದಾರಿದ್ರ್ಯ ಇವೆಲ್ಲವನ್ನು ಎದೆಗೂಡಿನಲ್ಲಿ ಬಚ್ಚಿಟ್ಟುಕೊಂಡೇ, ಸ್ವಾಭಿಮಾನವೆಂಬ ನಿಧಿಯನ್ನು ಸೆರಗಿನಲ್ಲಿ ಕಟ್ಟಿಕೊಂಡೇ ನಮ್ಮನ್ನು ಜೀವನ ಪಥದಲ್ಲಿ ಮುನ್ನಡೆಸಿದರು. ನನ್ನಮ್ಮನ ಬದುಕೇ ಒಂದು ಸಾಹಸಯಾನ. ಬಹುಶಃ ನನ್ನ ಬಾಲ್ಯಕಾಲದಲ್ಲಿ ನನ್ನ ಅಪ್ಪನಂತೆ ಮಕ್ಕಳನ್ನು ಪ್ರೀತಿಸುವವರನ್ನು ನಾನು ಕಂಡಿಲ್ಲ. ನನ್ನ ಬಾಲ್ಯ ಸುಖ ಸೌಕರ್ಯಗಳಿಂದ ವಂಚಿತವಾಗಿರಬಹುದು, ಆದರೆ ನನ್ನ ಅಪ್ಪನಂತೆ ಪ್ರೀತಿಸುವ ತಂದೆಯಂದಿರು ನನ್ನ ಕೌಟುಂಬಿಕ ಪರಿಸರದಲ್ಲಿ ಇರಲಿಲ್ಲ. ಆ ಕಾಲದಲ್ಲಿ ನನ್ನಪ್ಪನದು ಲೇಟ್ ಮ್ಯಾರೇಜ್ ಆಗಿತ್ತು. ತಮ್ಮನಿಗೆ ವಿವಾಹವಾದ ಮೇಲೆ ಅಪ್ಪ ಕೊನೆಗೂ ಮದುವೆಗೆ ಒಪ್ಪಿದರಂತೆ. ಹೆಣ್ಣು ನೋಡಿ ಹೋಗಿ ಒಂದು ವರ್ಷವಾದರೂ ಅಪ್ಪ ಒಪ್ಪಿಗೆ ನೀಡಿರಲಿಲ್ಲವಂತೆ. ಅದಕ್ಕೆ ಕಾರಣಗಳು ಹಲವು. ಕಂಡಜ್ಜ ತೀರಿಕೊಂಡದ್ದು, ಧೂಮ ದೊಡ್ಡಪ್ಪನ ಹೆಂಡತಿ ನಿಧನರಾದದ್ದು, ಹೀಗೆ ಮುಂದೆ ಹಾಕಲಾಯಿತಂತೆ. ಕೊನೆಗೆ ಧೂಮ ದೊಡ್ಡಪ್ಪನ ಎರಡನೇ ಮದುವೆ ಮತ್ತು ನನ್ನಪ್ಪನ ಮದುವೆ ಒಂದೇ ಚಪ್ಪರದಲ್ಲಾಯಿತು. ನನ್ನ ಅಮ್ಮನ ಅಪ್ಪ ಅಂದರೆ ಮೋನಪ್ಪಜ್ಜ, ನನ್ನ ಅಪ್ಪ ವಿದ್ಯಾವಂತ ಮತ್ತು ಬಹಳ ಕಾರುಬಾರಿನ ವ್ಯಕ್ತಿ ಎಂದು ತಿಳಿದು ಅಮ್ಮನನ್ನು ಮದುವೆ ಮಾಡಿದ್ದರು. ಮೋನಪ್ಪ ಮಂಜಮ್ಮ ದಂಪತಿಗಳ 10 ಮಕ್ಕಳಲ್ಲಿ ನನ್ನಮ್ಮ 5ನೆಯವರು. 6 ಗಂಡು 4 ಹೆಣ್ಣು ಮಕ್ಕಳಲ್ಲಿ ದೊಡ್ಡಮ್ಮನ ಹೊರತಾಗಿ ಎಲ್ಲರಿಗೂ ಶಿಕ್ಷಣ ನೀಡಿದ್ದು ವಿಶೇಷ. ಬಂಗ್ರಮಂಜೇಶ್ವರದಲ್ಲಿ ಮೊತ್ತ ಮೊದಲು ಶಿಕ್ಷಣಕ್ಕೆ ತೆರೆದುಕೊಂಡ ಮನೆತನ ನನ್ನಮ್ಮನದು. ನನ್ನಜ್ಜ ಸ್ವಾತಂತ್ರ್ಯ ಪೂರ್ವದಲ್ಲಿ ಶಾನುಭಾಗರಾಗಿದ್ದರು. ಆಗ ಅವರಿಗೆ 15 ರು ಸಂಬಳವಿತ್ತಂತೆ. ಆ ಸಂಬಳದಲ್ಲಿ ಒಬ್ಬ ಮಗನಿಗೆ ಪದವಿ ಮತ್ತು ಉಳಿದ ಗಂಡು ಮಕ್ಕಳಿಗೆ SSLC, ಹೆಣ್ಣು ಮಕ್ಕಳಿಗೆ 4ನೇ ತರಗತಿಯವರೆಗೆ ವಿದ್ಯೆ ಕೊಡಿಸಿದ್ದು ನಿಜಕ್ಕೂ ಆಶ್ಚರ್ಯ. ಶಿಕ್ಷಣದ ಮಹತ್ವ ಅರಿತ ನನ್ನ ಅಜ್ಜ ತನ್ನ ಹೆಣ್ಣು ಮಕ್ಕಳಿಗೆಲ್ಲ ವಿದ್ಯಾವಂತ ವರನನ್ನೇ ಹುಡುಕಿ ಮದುವೆ ಮಾಡಿದ್ದರು. 20ನೇ ಶತಮಾನದ ಮೊದಲ ದಶಕಗಳಲ್ಲಿ ನಮ್ಮ ಸಮುದಾಯದಲ್ಲಿ ಶಿಕ್ಷಣ ಪಡೆದವರೇ ವಿರಳ. ಆದುದರಿಂದ 2 ವರ್ಷಗಳ ಕಾಲ ಕಾದು ಕಾಣೆಮಾರಿದ ಮನೆಗೆ ನನ್ನಮ್ಮನನ್ನು ವಿವಾಹ ಮಾಡಿಕೊಟ್ಟ. ನನ್ನ ಅಜ್ಜ ನಂತರದ ವರ್ಷಗಳಲ್ಲಿ ಅಳಿಯನ ಕಾರುಬಾರು ಸುಸೂತ್ರವಾಗಿಲ್ಲ ಎಂದು ತಿಳಿದು ಅಮ್ಮನಿಗೆ 2ನೇ ಮದುವೆ ಮಾಡಲು ಹೊರಟದ್ದು ಒಂದು ಸ್ವಾರಸ್ಯದ ಕತೆ. ನನ್ನಮ್ಮ ಇಂದು ಬದುಕಿದ್ದರೆ ಶತಮಾನ ಆಚರಿಸುತ್ತಿದ್ದರು. 1915 ಹುಟ್ಟಿದ ಆಕೆಗೆ 1934-35 ವಿವಾಹವಾಗಿರಬೇಕು. ಬಂಜರಮಂಗೇಶ್ವರದಿಂದ ವಧುವಿನ ದಿಬ್ಬಣ ಬಂದದ್ದು ದೋಣಿಯಲ್ಲಿ. ಮೊದಲ ದಿನವೇ ಕಾಣೆಮಾರಿಗೆ ಬಂದು ಮರುದಿನ ಮದುವೆಯಾಗಿ ಸಾಯಂಕಾಲ ವಧು ದಿಬ್ಬಣ ತನ್ನ ತವರಿಗೆ ಮರಳಿದೆ. ನಮ್ಮ ಸಮುದಾಯದಲ್ಲಿ ವಧು ವರನ ಮನೆಗೆ ಹೋಗಿ ಮದುವೆಯಾಗಿ ವರನನ್ನು ಕರೆದುಕೊಂಡು ಬರುವುದು ಸಂಪ್ರದಾಯ. ವಧುವಿನ ಮನೆಯಲ್ಲಿ ಒಂದು ದಿನ ನಿಗದಿಗೊಳಿಸಿ ವರನ ಬಂಧುಗಳಿಗೆಲ್ಲ ತಮ್ಮಣ, ಮಾಂಸದೂಟದ ಔತಣ, ಮಾಮಿಸಿಕೆ ನೀಡುವ ಕ್ರಮ. 2 ಕುಟುಂಬದ ಬಂಧುಗಳು ಪರಸ್ಪರರನ್ನು ಭೇಟಿಯಾಗುವ ಸಂದರ್ಭ. ಅಂದು ಹಿರಿಯರ ಸಮ್ಮುಖದಲ್ಲಿ ಊರ ಗುರಿಕಾರರು, ಮುಖಂಡರು ಎಲ್ಲರೂ ಸೇರಿ ಹೆಣ್ಣನ್ನು ಗಂಡನ ಮನೆಗೆ ಕಳಿಸಿಕೊಡುವಾಗ ಬಹಳ ಹೃದಯಸ್ಪರ್ಶಿಯಾದ ಮಾತುಗಳನ್ನು ಆಡುತ್ತಾರೆ. ಆಗ ನೆರೆದವರೆಲ್ಲರೂ ಹನಿಗಣ್ಣಾಗಿ ಹೆಣ್ಣನ್ನು ಗಂಡಿನ ಕಡೆಯವರಿಗೆ ಒಪ್ಪಿಸುವ ಗಳಿಗೆ ಇದೆಯಲ್ಲ, ಅದು ಅತ್ಯಂತ ಭಾವುಕವಾದ ಕ್ಷಣವಾಗಿದೆ. ಕಾಳಿದಾಸನ ಶಾಕುಂತಲಾ ನಾಟಕದ 4ನೆಯ ಅಂಕದ 4 ಶ್ಲೋಕಗಳನ್ನು ಬಹಳ ಕೊಂಡಾಡುವುದನ್ನು ಕೇಳಿದ್ದೇವೆ. ಅದೇ ಸನ್ನಿವೇಶ ಪ್ರತಿ ಕುಟುಂಬದಲ್ಲೂ ಇರುತ್ತಿತ್ತು. ಸಂಚಾರ ಸೌಲಭ್ಯಗಳಿಲ್ಲದ ಆ ಕಾಲದಲ್ಲಿ ಮದುವೆಯಾದ ಮೇಲೆ ಮತ್ತೆ ತವರಿಗೆ ಬರಲು ಸಾಧ್ಯವೇ ಇಲ್ಲದಂತಹ ಪರಿಸ್ಥಿತಿ ಇತ್ತು. ಆದುದರಿಂದ ಹೆಣ್ಣೊಪ್ಪಿಸಿಕೊಡುವಾಗ ಬಂಧು ಬಾಂಧವರೆಲ್ಲರೂ ಹೆಗಲಿನ ಶಾಲನ್ನು ಕಣ್ಣಿಗೆ ಒತ್ತಿಕೊಂಡರೆ ಮಹಿಳೆಯರೆಲ್ಲರೂ ಸೆರಗಿನಲ್ಲಿ ಕಣ್ಣೊರೆಸಿಕೊಳ್ಳುತ್ತಿದ್ದರು. ಕಿಟಕಿಯ ಅಡ್ಡದಲ್ಲಿ, ಬಾಗಿಲ ಸಂದಿಯಲ್ಲಿ, ಕೋಣೆಯ ಮೂಲೆಯಲ್ಲಿ ಅಡುಗೆ ಕೋಣೆ ಬಚ್ಚಲು ಕೋಣೆಗಳ ಮೂಲೆಗಳಲ್ಲಿ ಮುಸು ಮುಸು ಅಳುವ ದೃಶ್ಯ ಸಾಮಾನ್ಯವಾಗಿತ್ತು. ಅಂದಿನಿಂದ ಆಕೆ ಸಂಪೂರ್ಣವಾಗಿ ಗಂಡನ ಮನೆಗೆ ಸೇರಿದವಳು. ಆದರೆ ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಎಂಬ ಭಾವನೆ ಮಾತ್ರ ನಮ್ಮ ಕುಲದಲ್ಲಿ ಇರಲಿಲ್ಲ. ಗಂಡನ ಮನೆಯಲ್ಲಿ ಏನಾದರೂ ಆಕೆಗೆ ತೊಂದರೆಯಾದರೆ ತವರಿನ ಬೆಂಬಲ ಆಸರೆ ಸದಾ ಸಿಗುತ್ತಿತ್ತು. ಮಾತೃಪ್ರಧಾನ ವ್ಯವಸ್ಥೆ ಇದ್ದ ನಮ್ಮ ಸಮುದಾಯದಲ್ಲಿ ಎರಡನೇ ಮೂರನೇ ಮದುವೆಯಾಗುವುದು ಸಾಮಾನ್ಯವಾಗಿತ್ತು. ನನ್ನ ಮಕ್ಕಳು, ನಿನ್ನ ಮಕ್ಕಳು, ನಮ್ಮ ಮಕ್ಕಳು ಎಂಬ ಬಾಂಧವ್ಯವುಳ್ಳ ಹಲವಾರು ಕುಟುಂಬಗಳನ್ನು ನಾನು ಬಾಲ್ಯದಲ್ಲಿ ಕಂಡಿದ್ದೇನೆ. ಗಂಡಸರಂತೂ ಎರಡು ಮೂರು ಮದುವೆ ಅಂದರೆ ಹೆಣ್ಣನ್ನು ಇಟ್ಟುಕೊಳ್ಳುವುದು ಪ್ರತಿಷ್ಠೆಯ ಸಂಗತಿಯಾಗಿತ್ತು. ಕೆಸರು ಕಂಡಲ್ಲಿ ತುಳಿಯುವುದು, ನೀರು ಕಂಡಲ್ಲಿ ತೊಳೆಯುವುದು ಅಂದಿನ ಕಾಲದ ಪುರುಷರಲ್ಲಿ ಸಾಮಾನ್ಯ ಸಂಗತಿಯಾಗಿತ್ತು. ಆಧುನಿಕ ಕಾಲದಲ್ಲಿ ಹೆಣ್ಣು ಒಂದಿಷ್ಟು ಸೊರವೆತ್ತಿ ಮಾತಾಡುವ ಧೈರ್ಯ ಹೊಂದಿದ್ದಾಳೆ ಎಂಬುದನ್ನು ಬಿಟ್ಟರೆ ಮಧ್ಯಮ ಮತ್ತು ಕೆಳಮಧ್ಯಮ ವರ್ಗದ ಕುಟುಂಬಗಳಲ್ಲಿ ಇಂತಹ ಘಟನೆಗಳು ಇಂದಿಗೂ ಸಾಮಾನ್ಯವಾಗಿವೆ. ಅದು ಹಾಗಿರಲಿ, ನನ್ನ ಅಮ್ಮನನ್ನು ಅಂದು ಗಂಡನಿಗೆ ಒಪ್ಪಿಸಿಕೊಡುವ ಸಮಾರಂಭ ನಡೆಯಿತಲ್ಲ, ಅಂದು ಅಪ್ಪ ಹೋಗಲೇ ಇಲ್ಲವಂತೆ. ವರಬಾರದೆ ವಧುವನ್ನು ಕಳುಹಿಸುವುದು ಹೇಗೆ ಎಂದು ಅಜ್ಜ ತಕರಾರೆತ್ತಿದಾಗ ಅಪ್ಪನ ಕಡೆಯ ಬಂಧುಗಳು ವರನಿಗೆ ಸ್ವಲ್ಪ ಹುಷಾರಿಲ್ಲವೆಂದು ಕಾರಣ ಹೇಳಿ ಸಮಾಧಾನ ಮಾಡಿದರಂತೆ. ತುಂಬೆಯಿಂದ ಮೂರು ಎತ್ತಿನ ಗಾಡಿಗಳಲ್ಲಿ ಬಂದ ವರನ ಕಡೆಯವರು ಅಮ್ಮನನ್ನು ಗಾಡಿಯಲ್ಲಿ ಕರೆದುಕೊಂಡು ಹೋದರಂತೆ. ಅಳಿಯನ ಈ ವರ್ತನೆ ಅಜ್ಜನಿಗೆ ಉದ್ದಟತನವಾಗಿ ಕಂಡಿತು. ಮಾತ್ರವಲ್ಲ, ಅವನ ಬಗ್ಗೆ ಹಲವು ಅನುಮಾನಗಳು ಗುಮಾನಿಗಳು ಅವರನ್ನು ಕಾಡತೊಡಗಿದವು. ಕಾಣೆಮಾರಿನಲ್ಲಿ ಅಮ್ಮನ ಸಂಸಾರ ಪ್ರಾರಂಭವಾಯಿತು. ಕೂಡು ಕುಟುಂಬದ ಆ ಮನೆಯಲ್ಲಿ ಕೆಲಸಗಳಿಗೆ ಬರವಿದೆಯೇ? ಅಮ್ಮನಿಗೆ ಕೃಷಿ ಕೆಲಸದ ಅನುಭವವಿರಲಿಲ್ಲ. ಆದುದರಿಂದ ಅಡುಗೆ ಮನೆಯ ಉಸ್ತುವಾರಿಯನ್ನು ಅಜ್ಜಿ ಅಮ್ಮನಿಗೆ ವಹಿಸಿದರಂತೆ. ಆದರೂ ಅಮ್ಮ ಕೃಷಿ ಕೆಲಸಗಳಲ್ಲಿ ಕ್ರಮೇಣ ಪರಿಣತಿ ಪಡೆದರು. ಹಟ್ಟಿಯಲ್ಲಿ ಸಾಕಷ್ಟು ಹಸು ಕರುಗಳು ಇದ್ದವು. ಅದರ ಚಾಕರಿ ಮಾಡುವವರು, ಬೆಲ್ಲದ ತಯಾರಿ ಮಾಡುವವರು, ಕೃಷಿ ಕೆಲಸದ ಆಳುಗಳು, ಹೀಗೆ ಮನೆ ತುಂಬ ಜನ. ಅವರಿಗೆ ಒಂದು ಹೊತ್ತಿಗೆ ಅನ್ನ ಬೇಯಿಸುವ ಮಡಿಕೆಯೇ ದೊಡ್ಡ ಹಂಡೆ ಅಂತಿದ್ದು ಈಗಲೂ ನಮ್ಮ ಮನೆಯಲ್ಲಿದೆ. ಕಾಡೆಮಾರಿನದ್ದು ಮುಳಿಹುಲ್ಲಿನ ಛಾವಣಿ ಇರುವ, ಮೂರು ಕಡೆಯಿಂದ ಕಟ್ಟಡವಿದ್ದು ಮಧ್ಯದಲ್ಲಿ ವಿಶಾಲವಾದ ಅಂಗಳವಿರುವ ಮನೆ. ಮನೆಯ ಪಕ್ಕದಲ್ಲಿ ಹರಿಯುವ ತೋಡು ಪ್ರಾಯಶಃ ನೇತ್ರಾವತಿಯನ್ನು ಎಲ್ಲೋ ಸಂಧಿಸುತ್ತಿರಬೇಕು. ಒಂದು ದಂಡೆಯಿಲ್ಲದ ಬಾವಿಯಲ್ಲಿ ವರ್ಷವಿಡೀ ನೀರು ಜಿನುಗುತ್ತಿತ್ತು. ಅದರಿಂದ ಬಗ್ಗಿ ನೀರೆತ್ತುತ್ತಿದ್ದರು. ಕಣ್ಣು ಹಾಯಿಸುವಷ್ಟು ದೂರದವರೆಗೂ ವಿಶಾಲವಾದ ಗದ್ದೆಗಳು, ಅದರಾಚೆಗೆ ಹಸಿರು ಹೊದ್ದ ಗುಡ್ಡೆಗಳು ನನ್ನ ಸ್ಮೃತಿಪಟಲದಲ್ಲಿ ಸ್ಥಿರವಾದ ಚಿತ್ರದಂತೆ ಕೂತಿದೆ. ಅಲ್ಲಿ ಟಾಮಿ ಎಂಬ ನಾಯಿಯೊಂದಿತ್ತು. ಅದಕ್ಕೆ ಮುದಿ ವಯಸ್ಸಾಗಿತ್ತು, ಮೈಯಲ್ಲಿ ಹುಣ್ಣಾಗಿತ್ತು. ಮನೆಯ ಮಕ್ಕಳು ಆಟವಾಡುವಾಗ ಅವರ ಹಿಂದೆ ಮುಂದೆ ಓಡಾಡುತ್ತಿತ್ತು. ಒಮ್ಮೆ ಅಮ್ಮ ಅದಕ್ಕೆ ಅನ್ನ ಹಾಕುವಾಗ, ನೀನು ಇಲ್ಲಿಗೆ ಬರಬೇಡ, ನಿನಗೆ ಹಿತ್ತಲಿನ ಮೂಲೆ ಕೋಳಿಗೂಡಿನ ಪಕ್ಕದಲ್ಲಿ ಅನ್ನ ಇಟ್ಟಿರುತ್ತೇನೆ, ಆಯ್ತಾ ಎಂದು ಹೇಳಿದರಂತೆ. ವಿಚಿತ್ರವೆಂದರೆ ಅದು ಸಾಯುವವರೆಗೂ ಮತ್ತೆ ಅಂಗಳಕ್ಕೆ ಕಾಲಿಡಲಿಲ್ಲವಂತೆ. ಪ್ರಾಣಿಗಳಿಗೆ ಮನುಷ್ಯರಿಗಿಂತಲೂ ಹೆಚ್ಚಿನ ವಿಧೇಯತೆ ಮತ್ತು ಪ್ರೀತಿ ಇದೆ ಎಂಬುದಕ್ಕೆ ಹಲವಾರು ನಿದರ್ಶನಗಳಿವೆ. ನಮ್ಮ ಜಮೀನಿನ ಧನಿಗಳಾದ ನಯಂಪಳ್ಳಿ ಸುಂದರರಾಯರು ವರ್ಷದಲ್ಲಿ ಒಂದೆರಡು ಬಾರಿ ಬರುತ್ತಿದ್ದರಂತೆ. ಕುದುರೆ ಮೇಲೆ ಕೂತು ಬರುತ್ತಿದ್ದ ಅವರನ್ನು ಕಂಡ ಕೂಡಲೇ ಟಾಮಿ ಮನೆಗೆ ಓಡಿ ಬಂದು ಬೊಗಳುವ ರೀತಿಯೇ ವಿಚಿತ್ರವಾಗಿತ್ತು ಎಂದು ಅಮ್ಮ ಹೇಳುತ್ತಿದ್ದರು. ಬೇರೆ ಆಗಂತುಕರನ್ನು ಕಂಡಾಗ ಬೊಗಳುವ ರೀತಿಗಿಂತ ಭಿನ್ನವಾಗಿತ್ತಂತೆ. ಬಹುಶಃ ಕುದುರೆಯನ್ನು ಕಂಡು ಅದರ ಬೊಗಳುವಿಕೆಯ ಶೈಲಿಯಲ್ಲಿ ಬದಲಾವಣೆಯಾಗಿರಬಹುದು ಎಂದು ನನ್ನ ಭಾವನೆ. ಆದರೆ ಅಮ್ಮ ಮಾತ್ರ ಅಂತಹ ಬುದ್ಧಿಯ ನಾಯಿ ಪ್ರಪಂಚದಲ್ಲೇ ಇರಲಾರದು ಎಂದು ಕೊಂಡಾಡುತ್ತಿದ್ದರು. ಕದಿಯಲು ಬಂದ ಕಳ್ಳರ ಕಾಲು ಕಚ್ಚಿ ಅವರ ಸೊಂಟಕ್ಕೆ ಸುತ್ತಿದ ಬೈರಾಸನ್ನು ಕಚ್ಚಿ ಮನೆಗೆ ತಂದ ಕಥೆಯನ್ನು ಅಮ್ಮ ಕಣ್ಣಿಗೆ ಕಟ್ಟಿದಂತೆ ವರ್ಣಿಸುತ್ತಿದ್ದರು. ಕಳ್ಳರೋ ದಾರಿ ತಪ್ಪಿ ಬಂದವರೋ ಆಗಿರಬಹುದು ಎಂಬ ನನ್ನ ಮಾತನ್ನು ಅಲ್ಲೇ ತುಂಡರಿಸಿ ಮತ್ತೇನು ಹೇಳದಂತೆ ತಡೆಯುತ್ತಿದ್ದರು. ಮನೆಯೊಳಗಿನ ಬೆಕ್ಕಿನದ್ದು ಇಂಥದೇ ಆಪ್ತ ಸಂಬಂಧದ ಕಥೆ ಇದೆ. ಅದೊಂದು ದಿನ ಬೆಕ್ಕು ನಡುಕೋಣೆಯ ನಟ್ಟ ನಡುವೆ ಮಲಗಿತ್ತು. ಬೆಳಿಗ್ಗೆ ಅಮ್ಮ ಎದ್ದು ಅಡುಗೆ ಮನೆಯ ಕೆಲಸಕ್ಕಾಗಿ ಆಚೀಚೆ ಓಡುವಾಗಲೆಲ್ಲ ಅವರ ಕಾಲಿಗೆ ಮೈಯನ್ನು ಒರೆಸಿಕೊಂಡೇ ಓಡಾಡುವುದು ಅದರ ನಿತ್ಯದ ಅಭ್ಯಾಸ. ಅಂದು ಸದ್ದಿಲ್ಲದೆ ಮಲಗಿದ್ದನ್ನು ಕಂಡು ಅಮ್ಮ ಕರೆದರಂತೆ. ಆಗಲೂ ಸುದ್ದಿ ಇಲ್ಲ. ಸಂಶಯದಿಂದ ಹತ್ತಿರ ಹೋಗಿ ನೋಡಿದರೆ ಬೆಕ್ಕು ಅಲ್ಲಾಡುವುದಿಲ್ಲ. ಗೋಪಾಲಣ್ಣನನ್ನು ಕರೆದು ಇಬ್ಬರೂ ಪರಿಶೀಲಿಸಿದರೆ ಬೆಕ್ಕು ಸತ್ತಿದೆ ಎಂದು ಖಾತ್ರಿಯಾಯಿತು. ಇವರ ಮಾತಿನ ಸದ್ದಿಗೆ ಎಚ್ಚರಗೊಂಡ ಅಪ್ಪ ಎದ್ದು ಹೊರಗೆ ಹೆಜ್ಜೆ ಇಡುವಾಗ ಏನೋ ಕಾಲಿಗೆ ತಣ್ಣಗೆ ಸ್ಪರ್ಶವಾದಂತೆ ಆಯಿತು. ಆಗಿನ ಕಾಲದ ಮನೆಗಳಲ್ಲಿರುತ್ತಿದ್ದಂತೆ ಕೋಣೆಗಳಲ್ಲಿ ಹಗಲು ಹೊತ್ತಿನಲ್ಲೂ ಕತ್ತಲೆಯೇ. ಸಣ್ಣ ಕಿಟಕಿ, ತಲೆ ತಗ್ಗಿಸಿಕೊಂಡೇ ಒಳನುಗ್ಗಬೇಕಾದ ಬಾಗಿಲುಗಳು ಸಾಮಾನ್ಯ. ಅಪ್ಪ ದಿಂಬಿ ನಡೆಯಲಿದ್ದ ಟಾರ್ಚ್ ಲೈಟನ್ನು ಹಾಕಿ ನೋಡಿದರೆ ದೊಡ್ಡ ಕಡಂಬಳ ಹಾವು ಸತ್ತು ಬಿದ್ದಿದೆ. ಇವರ ಕೋಣೆಗೆ ತಾಗಿ ಇರುವ ನಡುಕೋಣೆಯಲ್ಲಿ ಬೆಕ್ಕು ಸತ್ತು ಬಿದ್ದಿದೆ. ಅಮ್ಮನ ಕಣ್ಣು ತುಂಬಿ ಬಂತು. ನಮ್ಮಿಬ್ಬರನ್ನು ಬದುಕಿಸಿ ಪ್ರಾಣ ತೆತ್ತ ಬೆಕ್ಕನ್ನು ಮಣ್ಣು ಮಾಡಿದ ಸ್ಥಳದಲ್ಲಿ ಒಂದು ಮಂದಾರ ಹೂವಿನ ಗಿಡ ನೆಟ್ಟಿದ್ದೆ. ಅದು ಹೂ ಬಿಟ್ಟಾಗ ಅದರಲ್ಲಿ ಬೆಕ್ಕಿನ ಮುಖವನ್ನು ಕಾಣುತ್ತಿದ್ದೆ ಎಂದು ಅದೆಷ್ಟೋ ಸಲ ನಮ್ಮಲ್ಲಿ ಹೇಳಿ ಮನಸ್ಸು ತುಂಬಿ ಅಶ್ರು ತರ್ಪಣ ನೀಡುತ್ತಿದ್ದರು ಅಮ್ಮ. ದನ ಕೋಣ ಎಮ್ಮೆಗಳನ್ನು ಆರೈಕೆ ಮಾಡುವ ಕೆಲಸಕ್ಕೆ ಆಳುಗಳಿದ್ದರೂ ಅವುಗಳಿಗೆ ಕಾಯಿಲೆಯಾದಾಗ ಹೆರಿಗೆಯ ಸಮಯದಲ್ಲಿ ಬಂದರಗಿದ ಅನೇಕ ಆಪತ್ತುಗಳನ್ನು ಎದುರಿಸಿ ಪಾರಾಗಲು ಪಟ್ಟ ಪಾಡುಗಳದ್ದೇ ಒಂದಷ್ಟು ಕಥೆಗಳನ್ನು ಹೇಳಿ ಕೃಷಿ ಬದುಕಿನ ಅರಿವಿಲ್ಲದ ನನಗೆ ತಿಳಿಸುತ್ತಿದ್ದರು. ನಿಸರ್ಗದ ಜೀವಜಾಲದ ಕೊಂಡಿಯಲ್ಲಿ ಎಲ್ಲ ಜೀವಿಗಳಿಗೂ ಮಹತ್ವವಿದೆ ಎಂಬ ಪಾಠವನ್ನು ಅವರ ಅನುಭವದಿಂದ ಹೇಳುತ್ತಿದ್ದರು. ದನಗಳಿಗೆ ಹುಲ್ಲು ಹೆರೆಯುವಾಗ ಕೈಗೆ ತಾಗಿಕೊಂಡೇ ಹೋದ ನಾಗರಹಾವನ್ನು ಕಂಡು ತಕ್ಷಣ ಭಯಗೊಂಡರು. ಅದಕ್ಕೆ ನಮ್ಮಿಂದ ಏನೋ ಅಪಚಾರವಾಗಿದೆ ಎಂದು ಅಮ್ಮ ಶಂಕಿಸಿದರಂತೆ. ಮನೆಯ ಸುತ್ತಮುತ್ತ ಅಲ್ಲಿ ಇಲ್ಲಿ ನಾಗರಹಾವು ಕಾಣಿಸಿಕೊಂಡಾಗ ಎಲ್ಲರೂ ಗಾಬರಿಗೊಳ್ಳುತ್ತಿದ್ದರಂತೆ. ಅದಕ್ಕೆ ಸರಿಯಾಗಿ ಒಂದು ದಿನ ಒಂದು ನಾಗರಹಾವು ಮನೆಯ ಅಂಗಳದಲ್ಲಿ ಇವರ ಕಣ್ಣ ಮುಂದೆಯೇ ಸತ್ತು ಬಿದ್ದಿತ್ತಂತೆ. ಮನೆಯಲ್ಲಿದ್ದ ಹಿರಿಯರೆಲ್ಲರೂ ಒತ್ತಾಯ ಮಾಡಿ ಅಪ್ಪನನ್ನು ಜೋಯಿಸರಲ್ಲಿಗೆ ಕಳುಹಿಸಿದರಂತೆ. ಜೋಯಿಸರು ಹೇಳುವ ಮಾಮೂಲಿ ಪರಿಹಾರವೆಂದರೆ ನಾಗನಿಗೆ ಕಲ್ಲು ಹಾಕುವುದು. ಹಾಗೆ ಜೋಯಿಸರು ತಿಳಿಸಿದರು, ಕಲ್ಲು ಹಾಕುವ ತಂಟೆಗೆ ಅಪ್ಪ ಹೋಗಲೇ ಇಲ್ಲ. ಹಾಗೆಂದು ಕಟ್ಟ ನಾಸ್ತಿಕರೇನೂ ಅಲ್ಲ ನನ್ನಪ್ಪ. ವೈಚಾರಿಕ ಚಿಂತನೆಗಳೇನೋ ಇದ್ದವು. ಅವರನ್ನು ಆಗಾಗ ತೀವ್ರ ಕಾಡುತ್ತಿದ್ದ ಅಸ್ತಮ, ಮುಂದೆ ಒದಗಿದ ಆರ್ಥಿಕ ಸಂಕಷ್ಟಗಳು ಅವರನ್ನು ತೀರಾ ದುರ್ಬಲಗೊಳಿಸಿತು. ನನ್ನಮ್ಮ ಅಪ್ಪನಷ್ಟು ಪುಸ್ತಕಗಳನ್ನು ಓದಿಲ್ಲ, ಹೊರ ಪ್ರಪಂಚದ ಅರಿವಿಲ್ಲ. ಆದರೆ ಅವಳ ನಿಲುವುಗಳು ತಾರ್ಕಿಕವಾಗಿರುತ್ತಿದ್ದವು. ಅಪ್ಪ ಬೇಸಾಯದಲ್ಲಿ ಪ್ರಯೋಗ ಮಾಡಲು ಗುಡ್ಡ ಕಡಿದು ಸಮತಟ್ಟುಗೊಳಿಸಿದರಲ್ಲ, ಆಗ ಹಾವುಗಳ ನೆಲೆಯನ್ನು ನಾವು ಆಕ್ರಮಣ ಮಾಡಿದ್ದರಿಂದಲೇ ಅವುಗಳು ಈ ದುಸ್ಥಿತಿಗೆ ಬಂದಿವೆ. ನಾಗನ ಕಲ್ಲು ಹಾಕಿ ಕಟ್ಟೆ ಕಟ್ಟಿದರೆ ಅವುಗಳ ನೆಲೆಯನ್ನು ಮರಳಿ ಅವುಗಳಿಗೆ ಕೊಟ್ಟಂತಾಗುವುದೇ ಎಂಬ ಕೆಲವು ಮೂಲಭೂತ ಪ್ರಶ್ನೆಗಳನ್ನು ಕೇಳುತ್ತಿದ್ದರಂತೆ. ಬಹುಶಃ ತಂದೆಗೂ ಅದು ಹೌದು ಎಂದು ಅನಿಸಿರಬೇಕು. ತಾಣೆಮಾರಿನಲ್ಲಿರುವವರೆಗೂ ಆ ಮಣ್ಣಿನೊಂದಿಗೆ ಗಾಢ ಸಂಬಂಧವಿತ್ತು. ವಿನಾಶಕಾಲೇ ವಿಪರೀತ ಬುದ್ಧಿ ಎಂಬ ಮಾತಿದೆ. ನಮ್ಮ ಅವನತಿಗೆ ನಾವೇ ಕಾರಣ ಎಂಬುದು ಅಕ್ಷರಶಃ ಸತ್ಯ. ಅದು ನಮ್ಮ ಬದುಕಿನಲ್ಲೂ ಘಟಿಸಿತು. ನಯಂಪಳ್ಳಿ ಸುಂದರರಾಯರು ಕಾಣೆಮಾರಿನ ಪೂರ್ಣ ಆಸ್ತಿಯನ್ನು ಖಾದ್ರಿ ಬ್ಯಾರಿ ಎಂಬವರಿಗೆ ಮಾರಾಟ ಮಾಡಿದರು. ಅವರು ಮಾರಾಟ ಮಾಡಿದ್ದಕ್ಕೆ ಅವರದ್ದೇ ಆದ ಕಾರಣಗಳಿದ್ದವು. ಆದರೆ ನಮ್ಮಲ್ಲಿ ಒಂದು ಮಾತು ಮೊದಲೇ ಹೇಳಲಿಲ್ಲವೆಂಬ ಒಂದು ಕಾರಣ, ಮತ್ತು ಖಾದ್ರಿ ಬ್ಯಾರಿಯ ಒಕ್ಕಲುಗಳಾಗಿ ಈ ಊರಿನಲ್ಲಿರುವುದು ಮನಸ್ಸಿಗೆ ಒಪ್ಪದ ಕಾರಣ, ಆ ಮಣ್ಣನ್ನೇ ಧಿಕ್ಕರಿಸಿ ಮಂಗಳೂರಿಗೆ ಬಂದರು ನನ್ನ ಅಪ್ಪ. ದೊಡ್ಡಪ್ಪ ಚಾಯಿರ, ಚಿಕ್ಕಪ್ಪ ಕಣ್ಣ ಇಬ್ಬರು ತುಂಬೆಯಲ್ಲೇ ಸ್ವಲ್ಪ ದೂರದಲ್ಲಿ ಸಣ್ಣ ಮನೆ ಮಾಡಿ ನೆಲೆ ನಿಂತರು. ನನ್ನಪ್ಪ ಅವರ ಸೋದರಳಿಯನ್ನ ಅಂದರೆ ಅಕ್ಕನ ಮಗನ ಮನೆಗೆ ಪಿಕರ್ನ ಕಟ್ಟೆಗೆ ಗಂಟು ಮೂಟೆ ಸಮೇತ ಬಂದರು. ಕೃಷಿ ಪರಿಕರಗಳು, ತಡಿಮಂಚ, ಕಪಾಟು, ಮೇಜು, ಕುರ್ಚಿಗಳು ಆ ದೊಡ್ಡ ಮನೆಯಲ್ಲಿ ತುಂಬಿ ಕಾಲಿಡಲು ಸ್ಥಳವಿಲ್ಲದಂತಾಯಿತು. ಹೋಟೆಲ್ ಉದ್ಯಮ ಪ್ರಾರಂಭಿಸೋಣವೆಂದು ಸೋದರಳಿಯ ಮಾತು ಕೊಟ್ಟಿದ್ದರಂತೆ. ಆದರೆ ತಿಂಗಳುಗಳು ಉರುಳಿದರೂ ಸುದ್ದಿ ಎತ್ತಲಿಲ್ಲ. ಅಪ್ಪನ ಆರೋಗ್ಯ ದಿನೇ ದಿನೇ ಹದಗೆಡುತ್ತಿತ್ತು. ತುಂಬೆಯ ಮಣ್ಣಿನ ಬೇರುಗಳನ್ನು ಕಿತ್ತು ಪಿಕರ್ನ ಕಟ್ಟೆಯಲ್ಲಿ ಊರುವುದು ಸಾಧ್ಯವಾಗಲೇ ಇಲ್ಲ. ಇದು ಅಪ್ಪನ ಬದುಕಿನ ಎರಡನೇ ಅಧ್ಯಾಯ. ತಾನು ಕಳೆದುಕೊಂಡುದನ್ನು ಮರಳಿ ಪಡೆಯಲು ಸಾಧ್ಯವಾಗಲೇ ಇಲ್ಲ. ಜೀವನವನ್ನು ಬಣ್ಣ ಬಣ್ಣದ ಗಾಜಿನ ಗೋಪುರವೆನ್ನುತ್ತಾರೆ. ಅನಂತತೆಯ ಶುಭ್ರ ಬೆಳಕು ಅದನ್ನು ಮಲಿನಗೊಳಿಸಬಾರದು. ಹಾಗಾಗದಂತೆ ಹಗಲಿರುಳು ಎಚ್ಚರದಿಂದ ಕಾಯುತ್ತಾ ಕೈ ಹಿಡಿದು ಮುನ್ನಡೆಸಿದವರು ನನ್ನಮ್ಮ. ಅಪ್ಪನ ಪಾಂಡಿತ್ಯ ಅಮ್ಮನ ಜೀವನಾನುಭವದ ಮುಂದೆ ತೃಣ ಸಮಾನ. ಸೋಲುಗಳ ಸಾಲು, ಮರಗಳ ನೆರಳಿನಲ್ಲಿ ಅಪ್ಪ ನಿದ್ರಿಸಿಯೇ ಬಿಡುತ್ತಿದ್ದರು. ಅಮ್ಮ ತುಸು ವಿರಮಿಸಿ ಮುಂದೆ ಸಾಗುವ ಧೈರ್ಯ ಮತ್ತು ಛಲವನ್ನು ತೋರಿಸಿದರು. ಕಳೆದ ಶತಮಾನದ ಹೆಣ್ಣು ಮಕ್ಕಳು ತಮ್ಮ ಜೀವನದಲ್ಲಿ ಎದುರಿಸಿದ ಸವಾಲುಗಳೇನು ಎಂಬುದಕ್ಕೆ ನನ್ನಮ್ಮ ಮಾದರಿಯಾಗಿದ್ದಾರೆ. ಹಾಗೆಯೇ ಪುರುಷ ಪ್ರಧಾನ ಸಮಾಜದ ಮಾದರಿಗಳು ಹೇಗಿರುತ್ತವೆ ಎಂಬುದಕ್ಕೆ ನನ್ನ ಅಪ್ಪ ನಿದರ್ಶನವಾಗಿದ್ದಾರೆ. ನನಗೆ ಬುದ್ಧಿ ತಿಳಿದ ಮೇಲೆ ನನ್ನಪ್ಪನೊಂದಿಗೆ ನನ್ನ ಬಾಂಧವ್ಯ ಎಷ್ಟು ಘನಿಷ್ಠವಾಗಿತ್ತೆಂದರೆ ನನಗೆ ಅವರನ್ನು ಬಿಟ್ಟು ಇರುವುದು, ಅವರಿಗೆ ನನ್ನನ್ನು ಬಿಟ್ಟು ಇರುವುದು ಸಾಧ್ಯವಿರಲಿಲ್ಲ. ಮಗಳನ್ನು ಮಾನಸಿಕವಾಗಿ, ಬೌದ್ಧಿಕವಾಗಿ, ಸಾಂಸ್ಕೃತಿಕವಾಗಿ ಗಟ್ಟಿಗೊಳಿಸಿದ ರೀತಿಯೇ ವಿನೂತನವಾಗಿತ್ತು. ಆ ವಿವರಗಳು ತುಂಬ ಆತ್ಮೀಯವಾಗಿವೆ. ಬಿಎಂ ರೋಹಿಣಿಯವರ ಆತ್ಮಕಥಾನಕ ದೀಪದಡಿಯ ಕತ್ತಲೆ ಇದರ ಮೊದಲ ಭಾಗ ಮುಗಿಯಿತು. ಮುಂದುವರಿಯಲಿದೆ.